అజ్ఞాన తిమిర ఛేదం బుద్ధి సంపత్ పదాయకం విజ్ఞాన విమలం శాంతం విజయాఖ్య గురుం భజే శ్రీ గురుభ్యో నమః హరి ఓం. విజయదాసరు అనేక రీతియాద పద సుళాదిగಳು ಊಹಾಭೋಗಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು ಪದದಲ್ಲಿ ಎಷ್ಟು ಹೇಳಬೇಕೋ ಅದಕ್ಕಿಂತ ತುಂಬಾ ಜಾಸ್ತಿ ಸುಳಾದಿಯಲ್ಲಿ ಹೇಳಿರ್ತಾರೆ. 100 ಪದಗಳು ಹೇಳಿದರೆ ಎಷ್ಟು ಫಲವೋ, ಒಂದು ಸುಳಾದಿ ಹೇಳಿದರೆ ಅಷ್ಟು ಫಲ ಅಂತ ಹೇಳ್ತಾರೆ. ಸುಳಾದಿಯಲ್ಲಿ ಅನೇಕ ತಾಳಗಳಲ್ಲಿ ಪ್ಯಾರಾಗ್ರಾಫ್ಸ್, ಒಂದೊಂದು ಪ್ಯಾರಾಗ್ರಾಫ್ ಒಂದೊಂದು ತಾಳದಲ್ಲಿ ಹೇಳುತ್ತಾ ಬರ್ತಾರೆ. ಆ ರೀತಿಯಲ್ಲಿ ಅಪರೂಪದ ರಹಸ್ಯಗಳನ್ನು ಒಂದು ಗಂಟು ಕಟ್ಟಿಕೊಡುವಂತ ಪ್ರಯತ್ನ. ಅಂತಹ ಕಾಲಕ್ಕೆ ವಿಜಯದಾಸರ ಸುಳಾದಿಗಳು ಎಷ್ಟಿವೆ? ಪದ ಸುಳಾದಿಗಳು ಅಂದ್ರೆ ಅವರು ಮಾಡಿದ್ದೇ, ಪುರಂದರದಾಸರು ಮಾಡಿದ್ದು ಪದ ಕೊರತೆ 500,000 ಪದ ಸುಳಾದಿಗಳು. 475,000 ಮಾಡಿದ್ರು, ಸಿಗೋದೇ ಇಲ್ಲ, ಅವೆಲ್ಲ ಯಾವುದು ಸಿಗಲ್ಲ. ಅಂತಹದ್ದು 25,000 ನೀನು ಮಾಡಯ್ಯ ಅಂತ ಹೇಳಿದರೆ ಅವರು ವಿಜಯದಾಸರಾಗಿ ಬಂದು 25,000 ಮಾಡಿದರು. ಅದರಲ್ಲಿ ಇವಾಗ ಅವರ ಸುಳಾದಿಗಳು ಸಿಗೋದೆಷ್ಟು ಅಂದ್ರೆ 700 ಚಿಲ್ಲರೆ ಮಾತ್ರ ಸಿಗುತ್ತೆ. ಅದನ್ನೂ ಓದುವವರು ಯಾರು ಇಲ್ಲ. ಅಂದ್ರೆ ವಿಜಯದಾಸರ ಸುಳಾದಿಗಳು ಅಂತ ಇವೆ, ವಿಜಯದಾಸರ ಸುಳಾದಿಗಳಲ್ಲಿ ಅಪೂರ್ವದ ಶಾಸ್ತ್ರ ರಹಸ್ಯಗಳನ್ನೆಲ್ಲ ಅನುಭವ ಜೋಡಿಸಿ ನಮ್ಮ ಮನಸ್ಸಿಗೆ ಹದಾಗುವಂತೆ ಹೇಳಿದ್ದಾರೆ. ಅಂಥ ಮಹಾನುಭಾವರು ವಿಜಯದಾಸರು, ಶೇಷದಾಸರು, ಮೊದಲು ಕಲ್ಲಿನ ಶೇಷದಾಸರು ವಿಜಯದಾಸರ ಸೇವಾ ಮಾಡಿದರಂತೆ. ಸೇವಾ ಹೇಗೆ ಮಾಡಿದ್ರು ಅಂದ್ರೆ ವಿಜಯದಾಸರ ಸುಳಾದಿಗಳೆಂಬ ಸಮುದ್ರದಲ್ಲಿ ಮುಳುಗಿ ಹೋದ್ರಂತೆ, ಅದೇ ಸೇವಾ ಅಂದರು. ಅಂಥ ಮಹಾನುಭಾವರು ವಿಜಯದಾಸರು ಈ ಸುಳಾದಿಗಳನ್ನು ಮಾಡಿದ್ದಾರಲ್ಲ, ಅದರಲ್ಲಿ ಭಾಗಗಳು ಮಾಡಿದರು ದೊಡ್ಡವರು. ಅದರಲ್ಲಿ ಪ್ರಾರ್ಥನಾ ಭಾಗ ಸುಳಾದಿಗಳು ಅಂತ ಬರ್ತಾ ಇದೆ. ಪ್ರಾರ್ಥನಾ ಭಾಗ ಅಂದ್ರೆ ಭಗವಂತನನ್ನ ದೇವತೆಗಳನ್ನ ಪ್ರಾರ್ಥಿಸುವ ರೀತಿಯನ್ನ ಹೇಳಿಕೊಡುತ್ತಾರೆ. ಹೀಗೆ ಸ್ತೋತ್ರ ಮಾಡಿ ಅಂತ ಎಲ್ಲರ ಸ್ತೋತ್ರಗಳು, ಇವಾಗ ಕಪಿಲ ಸುಳಾದಿ ಅವೆಲ್ಲ ಪ್ರಾರ್ಥನಾ ಭಾಗ ಸುಳಾದಿಗಳಲ್ಲಿ ಬರತಕ್ಕಂಥದ್ದು. ಇನ್ನ ಎರಡನೇದು ಯಾವುದು ಅಂದ್ರೆ ತೀರ್ಥಕ್ಷೇತ್ರ ಸುಳಾದಿಗಳು ಅಂತ ಬರುತ್ತೆ. ಎಲ್ಲಾ ತೀರ್ಥಕ್ಷೇತ್ರಗಳ ವರ್ಣನೆ ಅದರಲ್ಲಿ ಬರುತ್ತೆ. ಮೂರನೇ ಯಾವುದು ಅಂತ ಹೇಳಿದರೆ ಸೃಷ್ಟಿ ಪ್ರಕರಣ ಸುಳಾದಿಗಳು. ಇಡೀ ಸೃಷ್ಟಿ ಹೇಗಾಯಿತು ಅದರ ಪರಿಚಯ ಮಾಡಿಕೊಡದೆ ಸೃಷ್ಟಿ ಪ್ರಕರಣ ಸುಳಾದಿಗಳು. ಇನ್ನೊಂದು ಯಾವುದು ಅಂದ್ರೆ ಸಾಧನಾಭಾಗ ಸುಳಾದಿಗಳು. ನಮ್ಮ ನಿತ್ಯದ ಸಾಧನೆಯಲ್ಲಿ ಎಲ್ಲೆಲ್ಲಿ ನಾವು ಎಡವುತ್ತೀವಿ, ಎಲ್ಲೆಲ್ಲಿ ಅದರ ಎಚ್ಚರ ಅವಶ್ಯಕ, ಜ್ಞಾನ ಅವಶ್ಯಕ, ಅದನ್ನೆಲ್ಲ ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಸಾಧನಾಭಾಗ ಸುಳಾದಿಗಳಲ್ಲಿ. ಹಾಗೆ ಉಪಾಸನಾಭಾಗ ಸುಳಾದಿಗಳು ಅಂತ, ಉಪಾಸನಾಭಾಗ ಸುಳಾದಿಗಳಲ್ಲಿ ಹೃದಯದಲ್ಲಿ ಶರೀರದಲ್ಲಿ ಭಗವಂತನ ಚಿಂತನಾಕ್ರಮವೆಲ್ಲ ತಿಳಿಸಿಕೊಡ್ತಾರೆ. ನಮ್ಮ ಶರೀರದಲ್ಲಿ ಎಷ್ಟು ನಾಡಿಗಳಿವೆ, ಎಷ್ಟು ಕಮಲಗಳಿವೆ, ಒಳಗೆ ಭಗವಂತ ಯಾವ್ಯಾವ ರೂಪದಲ್ಲಿ ಎಲ್ಲೆಲ್ಲಿದ್ದಾನೆ ಎಲ್ಲ ಪರಿಚಯ ಮಾಡಿಕೊಡ್ತಾರೆ ಉಪಾಸನಾಭಾಗ ಸುಳಾದಿಗಳಲ್ಲಿ. ಇನ್ನ ಪ್ರಮೇಯ ಭಾಗ ಸುಳಾದಿಗಳು ಅಂತ ಬರುತ್ತೆ. ಆ ಪ್ರಮೇಯ ಭಾಗ ಸುಳಾದಿಗಳಲ್ಲಿ ವಿಶೇಷವಾದ ಪ್ರಮೇಯ, ಚೆನ್ನಾಗಿ ತಿಳಿಯತಕ್ಕ ವಿಚಾರ, ಅದು ತಿಳಿದ್ರೇನೆ ಸಾಧನೆ ಆಗುತ್ತೆ. ಯಾವುದು? ಕರ್ತೃತ್ವ ವಿಚಾರ, ಸ್ವಾತಂತ್ರ್ಯ ವಿಚಾರ, ನಾವು ಹೇಗದ್ರ ಅಪ್ಲೈ ಮಾಡಬೇಕು ಇವೆಲ್ಲ ಹೇಳುವುದು ಪ್ರಮೇಯ ಭಾಗ ಸುಳಾದಿಗಳು ಅಂತ. ಇಷ್ಟೆಲ್ಲ ಅನೇಕ ಭಾಗಗಳಿದ್ದರೆ ಅದರಲ್ಲಿ ನಾವು ಸಾಧನಾ ಭಾಗ ಸುಳಾದಿಗಳನ್ನ ಶುರು ಮಾಡೋಣ. ಸಾಧನಾ ಭಾಗ ಸುಳಾದಿಗಳು ಅಂದರೆ ನಮ್ಮಲ್ಲಿ ಚಿಂತನಾ ಕ್ರಮ ಹೇಗಿರಬೇಕು, ನಾವು ಮಾಡುವ ಏನೇ ಕಾರ್ಯಕ್ರಮ ಇದ್ರೂ ಅದು ಹೇಗೆ ಅಚ್ಚುಕಟ್ಟಾಗಿ ಮಾಡಬೇಕೆಂಬುದನ್ನ ದಾಸರು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾ ಬರ್ತಾರೆ. ಅದರಲ್ಲಿ ನಾವು ನಿತ್ಯದಲ್ಲಿ ಮಾಡುವುದೇನು ಮಡಿ, ದೇವರಿಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದು ಮಡಿಗೆ ಅಲ್ವಾ? ದೇವರಿಗಿಂತ ಹೆಚ್ಚು ಇಂಪಾರ್ಟೆನ್ಸ್ ಕೊಡೋದೇ ಮಡಿ. ನಾನು ಯಾರನ್ನ ಇದು ಮಾಡುತ್ತಾ ಇಲ್ಲ, ಅಂದ್ರೆ ಮಡಿ ಅಂದ್ರೆ ಏನು ಅಂತ ಗೊತ್ತಿಲ್ಲದೇನೆ ಮಡಿ ಮಾಡುವ ಬಗೆ ಬಹಳ ಆಶ್ಚರ್ಯ ಆಗ್ತಾ ಇದೆ. ಸಾಮಾನ್ಯವಾಗಿ ನಾವು ಸ್ನಾನ ಮಾಡಿದರೆ ಮೈ ಮೇಲೆ ವಸ್ತ್ರ ಇಲ್ಲದೆ ಸ್ನಾನ ಮಾಡಬಾರದು, ಅದು ಜಲಾಭಿಮಾನಿ ದೇವತೆಗಳಿಗೆ ಅವಮಾನ ಮಾಡಿದಂತೆ. ಅದಕ್ಕೆ ಮೈ ಮೇಲೆ ಒಂದು ವಸ್ತ್ರ ಇದ್ದುಕೊಂಡೇ ನಾವು ಮಡಿಪಂಚೆ ಅಂತ ಉಡ್ತೇವೆ, ಹೆಂಗಸರು ಕೋರಿ ಅಂತ ಉಟ್ಟು ಮಾಡುತ್ತಾರೆ, ವಸ್ತ್ರವಿಲ್ಲದೆ ಮಾಡಲೇಬಾರದು ಅಂತ. ಆ ಸ್ನಾನ ಮಾಡಿದ ವಸ್ತ್ರ ನಾವು ಏನು ಕೆಳಗೆ ವಸ್ತ್ರ ಉಟ್ಟಿರ್ತೇವೆ, ಆ ವಸ್ತ್ರ ನೀರು ಜೊಟ್ಟತಾ ಇರುತ್ತಲ್ಲ, ಅದನ್ನು ಬೇರೊಂದು ವಸ್ತ್ರ ಉಡುವಾಗ ಆ ಉಟ್ಟ ವಸ್ತ್ರ ಒದ್ದೆ ಆದ ವಸ್ತ್ರ ಬಿಡೋ ರೀತಿ ಹೇಗೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆ ಕಳಗೆ ಉಟ್ಟ ಬಟ್ಟೆ ನಾವು ತೆಗಿತೀವಲ್ಲ, ಅದನ್ನು ಕಳಗಿಂದ ಕಳಗೆ ಹಾಗೆ ಬಿಟ್ಟು ಬಿಟ್ರೆ ಸ್ನಾನ ಮಾಡಿದ ಬಟ್ಟೆ, ಆವಾಗ ನಾವು ಉಟ್ಟ ಬಟ್ಟೆ ಯಾವುದಕ್ಕೆ ಸಮಾನ? ಬಿಟ್ಟ ಬಟ್ಟೆ ಉಟ್ಟ ಬಟ್ಟೆ ಎರಡು ಕೂಡ ಹೆಣದ ಮೇಲೆ ಹೊದಿಸಿದ ವಸ್ತ್ರಕ್ಕೆ ಸಮಾನ ಆಗುತ್ತೆ. ನಾವು ಸ್ನಾನ ಮಾಡಿದ ವಸ್ತ್ರವನ್ನ ಕಳಗಿಂದ ಹಾಗೇ ಬಿಟ್ರೆ ಮತ್ತೇನು ಮಾಡಬೇಕು ಅಂದ್ರೆ, ಒಂದು ಕೈಯಿಂದ ಎರಡು ಕೈಯಿಂದ ಈ ಉಡಬೇಕಾದ ವಸ್ತ್ರ ಹಿಡ್ಕೋಬೇಕು, ಒಂದು ಕೈಯಿಂದ ಹಿಡ್ಕೊಂಡು ಇನ್ನೊಂದು ಕೈಯಿಂದ ಒಳಗಿನ ವಸ್ತ್ರ ಮೇಲಿಂದ ತೆಗೆದು ಹಾಕ್ಬೇಕು, ಕೆಳಗಿಂದ ಬಿಡಬಾರದು. ಮಡಿಯಂತ ಮಾಡ್ತಾನೆ ಇರ್ತಾರೆ, ಇದು ಗೊತ್ತಿರಲ್ಲ ಪಾಪ. ಅದಕ್ಕೇನಾಗುತ್ತೆ, ಶುದ್ಧವಾಗಿ ಹೆಣದ ಮೇಲೆ ಹೊದಿಸಿದ ಬಟ್ಟೆ ಏನಿರುತ್ತೆ ಅಷ್ಟು ಮೈಲಿಗೆಯಿಂದಲೇನೆ ವಸ್ತ್ರ ಕೆಳಗೆ ಬಿಟ್ಟು ಅದನ್ನ ಹಿಂಡಿ ಉಟ್ಕೊಂಡು ಹಾಗೇ ಓಡಿ ಹೋಗ್ತಾರೆ, ದೇವರವರಿಗೂ ಹೋಗ್ತಾ ಇರ್ತಾರೆ, ಯಾಕೆ ಗೊತ್ತಿರಲ್ಲ ಹೌದಾನೆ. ಅದರಿಂದ ಮಡಿ ಅಂದ್ರೆ ಏನು ಚೆನ್ನಾಗಿ ಹೇಳ್ತಾ ಬರ್ತಾರೆ, ತುಂಬಾ ಇದೆ. ಮಡಿ ಮಾಡುವುದು ಮಾನವ ನಡತಿ ನುಡತಿ ತಿಳಿದು, ಮಡಿ ಮಾಡುವುದು ಮಾನವ ನಡತಿ ನುಡತಿ ತಿಳಿದು ಮಡಿ ಮಾಡುವುದು. ಮಡಿ ಅಂದ್ರೆ ಬರೀ ಹೊರಗೆ ಮಾಡುವುದೇ ಮಡಿಯಲ್ಲ, ನಿಜವಾದ ಮಡಿ ಏನು ಹೇಳ್ತಾರೆ. ಬಿಡದೆ ಪ್ರತಿದಿನ ನಿರ್ಮಲದಲ್ಲಿ ಮಡಿ ನೀರೊಳಗೆ ಒಗೆದು, ಮಡಿ ನೀರೊಳಗೆ ಒಗೆದು ಮಡಿಸಿ ಬಗೆ ಬಗೆಯಿಂದ ಮಡಿಕಿ ಹಾಕಿ ಉಟ್ಟರೆ ಮಡಿಯಲ್ಲ ಮಡಿಯಲ್ಲ. ಮಡಿ ನೀರು ಅಂತ ತಂದು ಅದರೊಳಗೆ ಚೆನ್ನಾಗಿ ಒಗೆದು ಮಡಿ ನೀರೊಳಗೆ ಅದನ್ನು ಚೆನ್ನಾಗಿ ಒಣಗಿಸಿ ಮಡಿಸಿ ಬಗೆ ಬಗೆಯಿಂದ ಮಡಿಕಿ ಚೆನ್ನಾಗಿ ಹಾಕಿ ಉಟ್ಟರೆ ಅದು ಮಡಿಯಲ್ಲ ಮಡಿಯಲ್ಲ. ಇನ್ನೇನು ಹೌದಾ, ಅದು ಮಡಿ ಯಾಕಾಗಲ್ಲ ಅಂದ್ರೆ ಅದೇ ಕೆಲಸ ಮಡಿವಾಡನು ಮಾಡ್ತಾನಲ್ಲ ಅಂದ್ರೆ, ಅದೇ ಕೆಲಸ ನೀರಲ್ಲೇ ಅದೇ ನದಿಯಲ್ಲಿ ಅವನು ದದಿ ತೆಗಿತಾನೆ, ಅವನೇ ಒಗಿತಾನೆ, ಅವನು ಒಣಗಿಸ್ತಾನೆ, ಅವನು ಚೆನ್ನಾಗಿ ಮಡಚಿಡ್ತಾನೆ, ಮತ್ತೆ ಅದ್ಯಾಕೆ ಮಡಿಯಾಗಲ್ಲ ಅಂತ ಕೇಳ್ತಾರೆ. ಮಡಿವಾಡನಂತೆ ಮಲಿನ ಕಡೆ ಮಾಡಿದರೆ ವಸ್ತ್ರ ಬಿಡು ಶುಚಿಯಾಗುವುದೇ, ದೃಢದಲ್ಲಿ ತಿಳಿದು ನೋಡು ಮಡಿ ನೀರೊಳಗೆ ಇಲ್ಲ. ಆ ಮಡಿವಾಡನಂತೆ ಮಾಡಿದರೆ ಏನು ಶುಚಿ ಆಗುತ್ತಾ? ಇಲ್ಲ. ಚೆನ್ನಾಗಿ ನಿನ್ನೊಳಗೆ ತಿಳಿದು ನೋಡು, ಮಡಿ ನೀರೊಳಗೆ ಇಲ್ಲ. ಮಡಿ ಎಂಬುದು ನೀರಲ್ಲಿಲ್ಲ, ಮಡಿ ವಸನದೊಳಗಿಲ್ಲ, ಮಡಿ ಎಂಬುದು ವಸ್ತ್ರದಲ್ಲಿ ಇಲ್ಲ, ಮಡಿ ದೇಶದೊಳಗಿಲ್ಲ, ಮಡಿ ಆ ಪ್ರದೇಶದಲ್ಲೂ ಇಲ್ಲ, ಮಡಿ ನಭದಲ್ಲಿ ಇಲ್ಲ, ಆಕಾಶದಲ್ಲೂ ಇಲ್ಲ, ಇನ್ನೆಲ್ಲಿದೆ ಮಡಿ ಅಂತ ಹೇಳ್ತಾರೆ. ಮಡಿ ಮಾಡು ಉಪಾಯ ಒಡನೆ ತನ್ನಲ್ಲಿ ಉಂಟು. ಮಡಿ ಮಾಡುವಂತಹ ಉಪಾಯ ನಮ್ಮಲ್ಲೇ ಇದೆ. ಒಡವಿ ತಿರುಗಸಲ್ಲ ಅಡಿಗಡಿಗೆ ದಣಿವದಲ್ಲ, ಅಡಿಗಳಿಟ್ಟು ನೋಡಿ ನಡೆದರೆ ಮಡಿಯಲ್ಲ. ಇಡೀ ಎಲ್ಲಾ ಭೂಮಿ ತಿರುಗಾಡಿದ್ರೆ ಮಡಿಯಲ್ಲ, ಅಷ್ಟೇ ಅಲ್ಲ ಅಡಿಗಡಿಗೆ ಅಪ್ಪ ಅಯ್ಯೋ ಅಂತ ಬರ್ತಾ ಇರ್ತೀವಿ, ಅದು ಮಡಿಯಲ್ಲ. ದಣಿಬೇಕಾಗಿಲ್ಲ. ಇನ್ನ ಮಡಿ ಅಂದ್ರೆ ಅಡಿಗಳು, ಅಡಿಗಳು ಇಟ್ಟು ನೋಡಿ ನಡೆದರೆ ಮಡಿ ಅಂತ ಬರ್ತಾ ಇರ್ತೀವಿ. ಹೀಗಿಟ್ಟು ಹಾಗಿಟ್ಟು ಅಲ್ಲಿ ನೀರದ ಬಿದ್ದದ ಹಾರಿ ಹಾರಿ ಹೇಳ್ತಾರೆ. ಅದನ್ನು ಕಾಮೆಂಟ್ ಮಾಡ್ತಾ ಇಲ್ಲ, ಒಳಗೆ ಅರ್ಥ ತಿಳಿಯದೆ ಹಾಗೆ ಮಾಡಿದರೆ ನಾಟಕ ಆಗುತ್ತೆ ಅಂತ ಆಗ್ತದೆ. ಇವಾಗ ಹೇಳ್ತಾರೆ ದಾಸರು, ಅರ್ಥ ತಿಳಿಯದೆ ಸಂಧ್ಯಾವಂದನೆ ಮಾಡಿದರೆ ವ್ಯರ್ಥ ಅಂತ. ಅದಕ್ಕೆ ಯಾರೋ ಅಂದ್ರು ನಂಗೆ ಅರ್ಥ ಗೊತ್ತಿಲ್ಲ ಅದಕ್ಕೆ ಸಂದೇಹವನ್ನು ಬಿಡ್ಬಿಡ್ತೀನಿ ಅಂದ್ರು. ಅದು ಬಿಡೋದ್ರಲ್ಲಿ ತಾತ್ಪರ್ಯ ಅಲ್ಲ, ಅರ್ಥ ತಿಳ್ಕೊಂಬೋದು ಮಾಡೋದ್ರಲ್ಲಿ ತಾತ್ಪರ್ಯ ಅಷ್ಟೇ. ಅದಕ್ಕೆ ಹೇಳುತ್ತಾರೆ, ಅಡಿಗಳಿಟ್ಟು ನೋಡಿ ನಡೆದರೆ ಮಡಿಯಲ್ಲ. ಹೇಳ್ತಾರೆ, ಮಡಿಯಾಗಿಪ್ಪೇನೆಂದು ಉಡುಗೆ ಮುದುರಿಕೊಂಡು, ಅದು ನೋಡಿದ್ದಾರೆ ಪಾಪ, ಎಲ್ಲರೂ ನೋಡ್ಬಿಟ್ಟಿದ್ದಾರೆ, ಎಲ್ಲ ಚೆನ್ನಾಗಿ ಮಡಿಯಾಗಿದ್ದೇನೆ ಅಂದ್ಕೊಂಡು ಆ ವಸ್ತ್ರ ಎಲ್ಲ ಮೇಲೆ ಕಟ್ಕೊಂಡ್ಬಿಟ್ಟು ಓಡ್ತಾ ಇರ್ತಾರೆ, ಮಡಿ 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 ಅಂತ. ಮಡಿಯಾಗಿಪ್ಪೇನೆಂದು ಉಡುಗೆ ಮುದುರಿಕೊಂಡು ಎಡೆಗಡಿ ಹಾರಿದರೆ ಮಡಿಯಾಗುವುದೇನೋ ಮಾನವ. ಹಾಗಾದ್ರೆ ಮಡಿ ಅಂದ್ರೆ ಏನು, ಹೆಂಗ್ ಬರುತ್ತದು? ಹೇಳ್ತಾರೆ, ಕಡುಮುತ್ತು ಮೋಹನ್ನ ವಿಜಯ ವಿಠಲರೇಯನ, ಅಡಿಗಡಿ ಗೆರಗದವನ ಮಡಿ ಯಾತಕ್ಕೆ ಬಪ್ಪದು. ದೇವರ ಸ್ಮರಣೆ ಮಾಡುತ್ತಾ ಇಲ್ಲ, ಅವನಿಗೆ ಮಡಿ ಎಲ್ಲಿಂದ ಬರುತ್ತೋ ಅಂತ ಕೇಳುತ್ತಾರೆ. ಇನ್ನ ಹೇಳುತ್ತಾರೆ, ಕಾಮಕ್ರೋಧದಲ್ಲಿ ತಿರುಗಲು ಮಡಿಯಲ್ಲ, ಕಾಮನ ಬಳಗಕ್ಕೆ ಸೋಲಲು ಮಡಿಯಲ್ಲ. ಎಷ್ಟು ಹೊರಗೆ ಮಾಡಿದ್ರು ಒಳಗೆ ಒಳಗೆ ಇದ್ರೂ ಆಗಲ್ಲ. ತಾಮಸ ಮತಿಯಲ್ಲಿ ಇದ್ದರೂ ಮಡಿಯಲ್ಲ, ಹೇಮವ ಬಯಕೆಯಲ್ಲಿ ಚಲಿಸಲು ಮಡಿಯಲ್ಲ. ಬಂಗಾರದ ಮೇಲೆ ದುಡ್ಡಿನ ಮೇಲೆ ಆಸೆಯಿಂದ ತಿರುಗಾಡ್ತಾ ಇದ್ರೆ ಅದು ಮಡಿಯಲ್ಲ ಅಂತ ಹೇಳ್ತಾರೆ. ಸ್ವಾಮಿ ದ್ರೋಹವ ಮಾಡಿ ನಡೆದರೆ ಮಡಿಯಲ್ಲ. ಇನ್ನು ಹೇಳ್ತಾರೆ, ಯಾಮ ಯಾಮಕ ಹರಿಯ ಮರಿದರೆ ಮಡಿಯಲ್ಲ, ನಾಮವ ಧರಿಸದಿದ್ದರೆ ಅದು ಮಡಿಯಲ್ಲ. ಇವರು ಸ್ನಾನ ಮಾಡ್ಕೊಂಡು ಹಾಗೆ ಹೋಗ್ತಾ ಇರ್ತಾರೆ, ಮುದ್ರೆ ನಾಮ ಹಾಕೊಳ್ಳಿಲ್ಲ, ಅಲ್ಲದು ಮನೆ ಹೋಗಿ ಹಾಕೊಂತೀವಿ ಅಲ್ಲ. ನಾವು ಸ್ನಾನ ಮಾಡಿದ ಮೇಲೆ ಹೋಗ್ಲಿಕ್ಕೆ ಮೊದಲೇ ನೀರಿನಿಂದಾದ್ರೂ ನಾಮ ಹಾಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ನಾಮವ ಧರಿಸದಿದ್ದರೆ ಅದು ಮಡಿಯಲ್ಲ, ನೇಮ ನಿತ್ಯಗಳು ತೊರೆದರೆ ಮಡಿಯಲ್ಲ. ನಿತ್ಯ ಮಾಡತಕ್ಕಂತಹ ಪೂಜಾ ಎಲ್ಲ ಬಿಟ್ಬಿಟ್ರೆ ಮಡಿಯಲ್ಲ. ಭೂಮಿ ಪಾಲಕ ನಮ್ಮ ವಿಜಯ ವಿಠಲರೇಯನ, ನಾಮವನು ಮರೆದವನು ಎಂದಿಗೆ ಮಡಿಯಲ್ಲ. ಚೆನ್ನಾಗಿ ಡಿಕ್ಲೇರ್ ಮಾಡಿಬಿಡ್ತಾರೆ. ಇನ್ನ ಹಸವು ಕಾಲಲ್ಲಿ ಒದೆದರೆ ಮಡಿಯಲ್ಲ, ಆ ಹಸು ಬರುತ್ತೆ ಅದನ್ನ ಕಾಲಲ್ಲಿ ಒದ್ರೆ ಮಡಿಯಲ್ಲ. ಹಸು ಮಕ್ಕಳ ನೂಕಿ ಬಿಟ್ಟರೆ ಮಡಿಯಲ್ಲ, ವಶವಾದ ನಾರಿ ತೊರೆದರೆ ಮಡಿಯಲ್ಲ, ವಸುಧಿಶೂರರ ಕಂಡು ಬೈದರೆ ಮಡಿಯಲ್ಲ. ಬ್ರಾಹ್ಮಣರ ಕಂಡು ಬಾಯಿ ಮನ್ನ ಬೈದು ಬಿಟ್ರೆ ಅದು ಮಡಿಯಾಗೋದಿಲ್ಲ, ಸಿಟ್ಟು ಬಂದ್ರೆ ಮಡಿಯಲ್ಲೇ ಅಲ್ಲ. ಯಾರೋ ಒಬ್ರು ಪೂಜೆ ಮಾಡ್ತಾ ಇದ್ರೆ ಅಲ್ಲಿ ಸಹಾಯ ಮಾಡೋರು, ಅಲ್ಲ ಕರ್ಪೂರ ಮಡಿ ಬರಲ್ಲ, ಅವರು ಕರ್ಪೂರದ ಆರತಿ ಮಾಡ್ತಾರೆ, ಕರ್ಪೂರ ಮಡಿ ಬರಲ್ಲ ಅವರನ್ನಂತೆ, ಸಿಟ್ಟೇ ಬರುತ್ತೆ ಕರ್ಪೂರ ಬಿಡಲ್ಲ. ಒಂದ್ಸಲ ವಿದ್ಯಾಮಾನ್ಯರು ಯಾವುದೋ ಮಾತು ಬರ್ತಾ ಇತ್ತು, ಮಡಿಯಲಿದ್ದಾರೆ, ಚರ್ಚೆ ಇತ್ತು. ಇದಕ್ಕಿದ್ದಂತೆ ಸ್ವಲ್ಪ ರಂಗೇರಿತು ಚರ್ಚೆ. ಶ್ರಾವಣ ನಿಲ್ಲಿಸಿ ಸಾಕು ಅಂತ ಹೇಳಿ ನಾವು ಪೂಜೆಗೆ ಹೋಗ್ತೀವಿ. ಯಾರು ಅದ್ವೈತಿಗಳು ಬಂದಿದ್ರು ಚರ್ಚೆ, ಅಲ್ಲ ಸ್ವಾಮಿ ಮಡಿಯಲಿದ್ದಿರಲಿಲ್ಲ, ಮತ್ತೆ ಸ್ನಾನಕ್ಕೆ ಹೋಗ್ತಾ ಇದ್ರು, ಸ್ನಾನಕ್ಕೆ ಹೋದ್ರು ಇಲ್ಲ, ಸಿಟ್ಟು ಬಂತು ಅದಕ್ಕೆ ಸ್ನಾನಕ್ಕೆ ಹೋದೆ. ಸಿಟ್ಟು ಬಂದ್ರೆ ಸ್ನಾನ ಮಾಡಬೇಕು ಅನ್ನೋದು ಹೆಚ್ಚು ಇಲ್ಲ, ನಾವು ಮಡಿ ಅಂತ ಸಿಟ್ಟಲ್ಲಿರೋದೇ ಮಡಿ ಅಂತ ತಿಳ್ಕೊಂಡು. ಇನ್ನ ಹೇಳುತ್ತಾರೆ, ವಿಷವ ನಿಕ್ಕಿ ಜನರ ಕೊಲ್ಲಲು ಮಡಿಯಲ್ಲ, ನಿಶಿಯಲ್ಲಿ ಉಂಡವರು ಎಂದಿಗೆ ಮಡಿಯಲ್ಲ. ರಾತ್ರಿ ಹೊತ್ತಿನಲ್ಲಿ ಅಂದರೆ ಕತ್ತಲಲ್ಲಿ ಉಂಡವರು ಮಡಿಯಲ್ಲ ಅಂತ. ಇನ್ನ ಕತ್ತಲು ಅಂದ್ರೆ ಊಟ ಮಾಡೋ ಕಾಲಕ್ಕೆ ದೀಪ ಹೊಟ್ಟೋಗುತ್ತೆ, ಅಂತ ಕಾಲ ಉಣಬಾರದು. ಹುಸಿಯ ಬೊಗಳು ಬಂಗೆ ಅವು ಆವದು ಮಡಿಯಲ್ಲ, ಅಸೂಯ ಬಟ್ಟ ಕೊಂಡರೆ ಅದು ಮಡಿಯಲ್ಲ. ಒಬ್ಬರು ನೋಡಿದ್ರೆ ಯಾವಾಗ ಹೊಟ್ಟೆ ಉರಿತಾ ಇರುತ್ತೆ, ಮಡಿ ಮಡಿ ಅಂತ ಹೋಗ್ತದೆ, ಆಗಲ್ಲ ಅಂತ ಬಿಡ್ತಾರೆ. ಅಸುರ ಕರ್ಮವು ಆಚರಿಸಲು ಅದು ಮಡಿಯಲ್ಲ, ಅಶನಘಾತಕನಾಗಿ ಇದ್ದವಗೆ ಮಡಿಯಲ್ಲ. ಇನ್ನು ಹೇಳ್ತಾರೆ, ದಶಮಿ ದ್ವಾದಶಿ ಕನ್ಯಾದಾನ ಮಾಡೆ ಮಡಿಯಲ್ಲ. ದಶಮಿ ದ್ವಾದಶಿ ಕನ್ಯಾದಾನ ಮಾಡಬಾರದಂತೆ, ಬಹಳ ಜನಕ್ಕೆ ಅದು ಗೊತ್ತಿಲ್ಲ ಅಂತ ಕಾಣುತ್ತೆ. ದಶಮಿ ದ್ವಾದಶಿ ಕನ್ಯಾದಾನ ಮಾಡಿ ಮಡಿಯಲ್ಲ ಕುಶಲ ಮೂರುತಿ ನಮ್ಮ ವಿಜಯ ವಿಠಲ ರೇಯನ ಬೆಸನೆ ಭಕುತಿಯ ಬೇಡದಿದ್ದರೆ ಮಡಿಯಲ್ಲ. ಇನ್ನು ಮುಂದೆ ಹೇಳ್ತಾರೆ, ಸಕೇಶಿ ಕೈಯಿಂದ ಉಂಡರೆ ಮಡಿಯಲ್ಲ ಸಿಕ್ಕಿದವರ ಬಳಗಿಸಿದರೆ ಮಡಿಯಲ್ಲ. ಯಾರು ಸಿಕ್ಕರವರನ್ನ ಸುಮ್ಮನೆ ಉಪದ್ರವ ಕೊಡೋದು ಮಡಿಯಲ್ಲ. ವಾಕು ಬದ್ಧವಿಲ್ಲದವನಿಗೆ ಮಡಿಯಲ್ಲ, ಮಾತೇ ನಿಲ್ಲಲ್ಲ ಯಾವಾಗ್ಲೂ ಸ್ಲಿಪ್ಪಿಂಗ್ ಟಂಗ್. ಶ್ರೀಕಾಂತನ ಸ್ಮರಣೆ ಮರೆದಾರೆ ಮಡಿಯಲ್ಲ, ಹೇಕೆತನ ಕಲಿತವಗೆ ಮಡಿಯಲ್ಲ, ಬೇಕೆಂದು ದುರನ್ನ ಉಂಡರೆ ಮಡಿಯಲ್ಲ. ಬೇಕ್ಬೇಕು ಅಂತ ದುರನ್ನ ದುಷ್ಟವಾದ ಅನ್ನ ತಿಂದರೆ ಮಡಿಯಲ್ಲ. ಏಕಾಂತ ಧ್ಯಾನವು ಇಲ್ಲದೆ ಮಡಿಯಲ್ಲ, ಪಾಕಶಾಸನ ವಂದ್ಯ ವಿಜಯ ವಿಠಲರೆಯ ಸಾಕುವನು ಎನ್ನದಿರೇ ಸಚೈಲ ಮಡಿಯಲ್ಲ. ಸ್ವಾಮಿ ಸಾಕ್ತಾನೆ ಅಂತ ಅವನೇ ಇದ್ದಾನೆ ಅಂತ ನಂಬದಿದ್ರೆ ಸಚೇಲ ಸ್ನಾನ ಮಾಡಬೇಕಂತ ಅಷ್ಟು ಮೈರಿಗೆ ಹೇಳ್ತಾ ಇದ್ದ. ಇನ್ನು ಹೇಳ್ತಾರೆ, ಗುರುಗಳಿಗೆ ನಮಿಸಾದಿದ್ದರದು ಮಡಿಯಲ್ಲ, ದುರುಳ ಜನರ ಸಂಗತಿ ಇದ್ದರೆ ಮಡಿಯಲ್ಲ, ಕರಕರೆ ಸತಿಯಿಂದ ಧ್ಯಾನಾದಿಗಳಿಗೆ ಮಡಿಯಲ್ಲ, ತರಳೆ ದೃಷ್ಟನಿಗೆ ಕೇವಲ ಮಡಿಯಲ್ಲ. ತರಳೆ ದುಷ್ಟನಿಗೆ ಅಂದರೆ ಒಳ್ಳೆಯವರನ್ನ ತೊಂದರೆ ಕೊಡತಕ್ಕಂಥವನಿಗೆ ಅವನಿಗೂ ಮಡಿಯಿಲ್ಲ. ಹರಿನೈವೇದ್ಯವನು ಕೊಳದಲೆ ಮಡಿಯಲ್ಲ, ನೆರೆಮನೆ ಸೇರಿಕೊಂಡವನಿಗೆ ಮಡಿಯಲ್ಲ. ನೆರೆಮನೆ ಅಂದ್ರೆ ಆಪತ್ತಿನಲ್ಲಿ ಯಾರೊಬ್ಬ ಮನೆ ಸೇರಿಕೊಂಡವರಿಗೆ ಮನೆ ಮಡಿಯಲಿರುತ್ತೆ ಅಂತ ಹೇಳಿದರೆ ಅಲ್ಲಿ ಅವರು ತಕ್ಕಂತೆ ಹೋಗ್ಬೇಕು, ಮಡಿ ನಮಗೆ ಬರಲ್ಲ, ಅವ್ರು ಏನಿದ್ರೆ ಅದು ಆಗ್ಬಿಡುತ್ತೆ. ಪರಮಶುದ್ಧ ವಿಜಯ ವಿಠಲನ ಚರಣದಲ್ಲಿ ರತಿ ಇಲ್ಲದಲೇ ಮಡಿ ಅಲ್ಲ. ಕೊನೆ ಹೇಳ್ತಾರೆ, ಕೊನೆಗೆ ತರ್ತಾರೆ, ಕೋಪದವನ ಸಂಗಡಲಿರೇ ಮಡಿಯಲ್ಲ. ಕೋಪ ಇದ್ರೆ ಅಲ್ಲ, ಕೋಪ ಇದ್ದವನ ಜೊತೆಗಿದ್ರೆ ಸಾಕು ಮಡಿಯಲ್ಲ ಅಂತಾರೆ. ಶ್ರೀಪತಿ ವಿಜಯ ವಿಠಲ ಮೊಲಿಯದಿರೇ ಮಡಿ ಅಲ್ಲ. ಮಡಿ ಅಂತ ನೋಡಿದಾಗ ತುಂಬಾ ಹೇಳ್ತಾರೆ, ಈ ಮೈಲಿಗೆ ಆಯಿತು ನಮಗೆ ಮಡಿಲಿದ್ದು ಎಲ್ಲಕ್ಕೆ ಗೊತ್ತಲ್ಲ ಮಡಿ ಮೇಲಿಗೆಲ್ಲ ಚೆನ್ನಾಗಿವೆ ಎಲ್ಲ ಅಭ್ಯಾಸ ಇದೆ. ಮಡಿಲಿದ್ದು ಮೈಲಿಗೆ ಆಯಿತು, ಕೊಡ ಹಿಡ್ಕೊಂಡು ಸ್ನಾನಕ್ಕೆ ಹೊರಟು, ಸ್ನಾನಕ್ಕೆ ಹೊರಟಾಗ ಬೋರ್ ಕೆಳಗೆ ಕೊಡ ಇಟ್ಟು ಸ್ವಿಚ್ ಹಾಕಿದ್ರು, ಮಡಿ ನೀರು ಬರ್ತಾ ಇದೆ, ನೀರು ಶುದ್ಧವಾಗಿ ಬರ್ತಾ ಇದೆ, ಅದು ಕೊಡದಲ್ಲಿ ಬೀಳ್ತಾ ಇದೆ ನೀರು ಮಡಿಯೇ. ನಾವು ಮೈಲಿಗೆ, ಮೈಲಿಗೆ ಇದ್ದವರು ಮಡಿ ನೀರು ಮುಟ್ಟಿದ್ರೆ ಏನಾಗುತ್ತೆ? ಮೈಲಿಗೆ ಆಗುತ್ತೆ. ನಾನು ಮೈಲಿಗೆಲಿದ್ದೇನೆ, ಆ ನೀರು ಮಡಿಲಿದೆ, ಮುಟ್ಟಿದೆ, ಹಾಕೊಂಡೆ, ಏನಾಯ್ತು? ಮೈಲಿಗೆ ನೀರು ಸ್ನಾನ ಮಾಡಿದ್ದಾಯಿತು, ಮತ್ತು ಇಟ್ಟೆ, ಮತ್ತು ಮಡಿ ನೀರು ಬಂತು, ಮತ್ತು ಮುಟ್ಟಿದೆ, ಮತ್ತು ಎಷ್ಟು ನೂರು ಕೂಡ ಸ್ನಾನ ಮಾಡಿದ್ರು ಮೈಲಿಗೆಯಲ್ಲೇ ಇದ್ದಂಗಾಯ್ತು, ಮಡಿಯಲ್ಲಿ ಬಂತು ಅಂತ ಕೇಳಿದೆ. ಅವಾಗ ಮಡಿ ಬರಬೇಕಾದ ಕ್ರಮ ಹೇಗೆ ಅಂದರೆ, ಆ ನೀರಿನಲ್ಲಿ ಭಗವಂತನ ಚಿಂತನೆ, ಶರೀರದಲ್ಲಿ ಭಗವಂತನ ಚಿಂತನೆ ಮಾಡಿ ಸ್ನಾನ ಮಾಡಿದರೆ ಅವಾಗ ಮಡಿ ಬರುತ್ತಷ್ಟೇ ಹೊರತು ಬರೇ ನೀರಲ್ಲಿ ಮುಳುಗಿದರೆ ಮಡಿ ಅಲ್ಲ ಅನ್ನೋದು ಚೆನ್ನಾಗಿ ತಿಳಿಸಿಕೊಡ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಗರ್ವ ಅಥವಾ ಅಹಂಕಾರ ಎರಡಿದ್ರೆ ಸಾಕು, ಇನ್ಯಾವ ಕೆಟ್ಟ ಗುಣ ಇಲ್ಲಂಗಿದ್ರೂ ಪರವಾಗಿಲ್ಲ, ಎರಡಿದ್ರೆ ಸಾಕು, ಎಲ್ಲ ಕ್ಲೀನ್ ಬೌಲ್ ಉಂಟು. ಅಂದ್ರೆ ಅಹಂಕಾರ ಇದ್ರೆ ಭೀಕ ಹೇಳ್ತಾರೆ, ಗರ್ವದಲ್ಲಿ ಕೆಡದಿರು ಸರ್ವ ವಿಷಯದಲ್ಲಿ ದುರ್ವ್ಯಸನ ಚೇಷ್ಟೆಗೆ ನಿರ್ವಿಣ್ಯನಾಗು. ಇಲ್ಲಿ ಹೇಳ್ತಾರೆ, ಗರ್ವದಲ್ಲಿ ಕೆಡದಿರು ಸರ್ವ ವಿಷಯದಲ್ಲಿ, ಗರ್ವ ಪಡಬೇಡ. ಯಾಕೆ? ಇವತ್ತು ನಿಂಗಿದೆ, ನಾಳೆ ಬೆಳಿಗ್ಗೆ ಸ್ವಾಮಿ ತೆಗೆದುಬಿಟ್ರೆ ಕೃಷ್ಣ ಅರ್ಪಣ, ಇವತ್ತು ಸಂಪತ್ತಿದೆ, ಎಲ್ಲ ಇದೆ, ನಾಳೆ ಹೋಗಲ್ಲ ಅಂತ ಗ್ಯಾರಂಟಿ ಏನಿದೆ? ಅದರಿಂದ ಗರ್ವದಲ್ಲಿ ಕೆಡದಿರು ಸರ್ವ ವಿಷಯದಲ್ಲಿ. ಅಲ್ಲ, ಇನ್ಯಾವ ವಿಷಯ ಇಲ್ಲ, ಇನ್ಯಾವುದಪ್ಪ ದುಡ್ಡೆಲ್ಲ ಅದ, ಚೆನ್ನಾಗಿ ಓದಿದ್ರು ಅದರಲ್ಲೂ ಗರ್ವ, ನಾನೇ ಓದಿಬಿಟ್ಟೆ ಇನ್ಯಾರು ಗೊತ್ತಿಲ್ಲ ಅನ್ನೋ ಗರ್ವ ಎಲ್ಲ ಬರ್ತಾ ಇರುತ್ತೆ. ದುರ್ವ್ಯಸನ ಚೇಷ್ಟೆಗೆ ನಿರ್ವಿಣ್ಣನಾಗು, ದುರ್ವಸನ ಆ ನಾನಾ ವ್ಯಸನಗಳು ಆ ಚೇಷ್ಟೆಗಳಿಗೆ ನಿರ್ವಿಣ್ಣನಾಗಂದ್ರೆ ಅದು ನಿನಗೆ ಹತ್ತಲೇಬಾರದು ಹಾಗಿದ್ದು ಬಿಡು. ತೆರವಿಲ್ಲದಂತೆ ತತ್ಪೂರ್ವದ ದುರಿತದ ರಾಶಿ ನೀರುವುದು ಮಹಾಪರ್ವತ ಕಧಿಕ, ಖರ್ವ ಜನ್ಮಗಳಲ್ಲಿ ಊರ್ವಿಯ ಸುತ್ತಿದರು ಊರ್ವಿಸುರ ಜನನ ಸರ್ವದಾ ಸಾಧ್ಯ. ಇಲ್ಲಿ ಹೇಳ್ತಾರೆ, ಈ ಏನು ದುರಿತ ರಾಶಿ ಎಷ್ಟಿದೆ ನಮ್ದು ಅಂದ್ರೆ ಅದಕ್ಕೆ ಸೀಮೆಯೇ ಇಲ್ಲ, ಸಮುದ್ರದಂತೆ, ಸಮುದ್ರಕ್ಕಾದ್ರೂ ಸೀಮೆ ಇರುತ್ತೆ ನಮಗಿಲ್ಲ, ಅಂಥ ದುರಿತ ರಾಶಿ ಇದೆ. ಅದನ್ನ ವಿಶೇಷವಾಗಿ ಮಹಾಪರ್ವತಕ್ಕಿಂತ ಹೆಚ್ಚಿದೆ. ಹೇಳ್ತಾರೆ ಅನೇಕ ಎಷ್ಟು ಜನ್ಮಗಳಲ್ಲಿ ಭೂಮಿ ಸುತ್ತಿದ್ರು ಏನು ಮಾಡಿದ್ರು ಕೂಡ ಊರ್ವಿಸುರ ಜನನ ಸರ್ವದ ಅಸಾಧ್ಯ ಅಂತ ಹೇಳ್ತಾರೆ. ಬ್ರಾಹ್ಮಣರಾಗಿ ಹುಟ್ಟೋದು ಬಹಳ ಕಷ್ಟವಯ್ಯ, ಆಲ ಪಾಪಗಳು ಕಳೆಯದಿದ್ರೆ ಆಗೋದಿಲ್ಲ. ಗಿರ್ವಾಣ ಸಿದ್ಧ ಗಂಧರ್ವರು ಬಲ್ಲರು ದುರ್ವ್ಯಸನ ತೊರೆದು ಓರ್ವನಾಗಿ ಸರ್ವತ್ರ ಚಕ್ಷುನಾಮ ವಿಜಯ ವಿಠಲರೇಯ ಸರ್ವರಾಧಾರ ನಿನ್ನು ಸರ್ವಕಾಲದಲ್ಲಿ. ಈ ಸುಳಾದಿಯ ಹಿನ್ನೆಲೆಯನ್ನು ಹಿಡುತ್ತಾರೆ. ಒಬ್ಬರು ಬಂದು ತಮ್ಮ ಮಗ ತುಂಬಾ ದುರ್ವ್ಯಸನಗಳಿಗೆ ಒಳಗಾಗಿದ್ದಾನೆ, ಹೇಗ್ ಬಿಡಿಸಬೇಕು ಅರ್ಥ ಆಗ್ತಾ ಇಲ್ಲ, ವ್ಯಸನ ಅಂದ್ರೆ ಅರ್ಥ ಏನು ಅಂದ್ರೆ ಯಾವ್ದು ಈ ಹೆಂಡ ಕುಡಿಯೋದು ಅದು ಚಟಗಳೆಲ್ಲ ಇರುತ್ತೆ ಅವರಿಗೆ, ಸಿಗರೆಟ್ ಸೇದೋದು ಇವೆಲ್ಲ, ಅಂಥವರಿಗೆ ಕಂಡವರು ಉಪದೇಶ ಕೊಡ್ತಾ ಇರ್ತಾರೆ, ಅದು ಕುಡಿದ್ರೆ ಹೀಗಾಗುತ್ತೆ, ಕ್ಯಾನ್ಸರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ, ಎಲ್ಲ ಹೇಳ್ತಾ ಇರ್ತಾರೆ. ಅವೆಲ್ಲ ಕೇಳಿದ ಮೇಲೆ ಅವ್ರು ಹೇಳ್ತಾರೆ, ಅದಕ್ಕಿಂತ ಎರಡು ಪಾಯಿಂಟ್ ಜಾಸ್ತಿ ಗೊತ್ತು ನನಗೆ, ಇನ್ನ ಈ ರೋಗ ಬರುತ್ತೆ ನೋಡಿ, ಮತ್ತ್ಯಾಕೆ ಕುಡಿತೀಯ, ನಂಗೆ ಗೊತ್ತಿದ್ರೂ ಬಿಡಲಾರದೆ ಹೋಗ್ತಾ ಇದ್ದೇನೆ, ಅದೇ ವ್ಯಸನ ಅಂದ್ರೆ. ಮತ್ತೆ ಇದನ್ನು ಬಿಡಿಸೋದು ಹೇಗೆ ಅಂದ್ರೆ ಭಗವಂತನ ಪ್ರಾರ್ಥನೆ ಮಾಡಿ ಸುಳಾದಿ ಮಾಡಿ ಅವರಿಗೆ ಕೊಟ್ಟರು, ನಿತ್ಯ ಹೇಳಯ್ಯ ಅಂತ ಹೇಳಿದ್ರು. ಅದನ್ನು ನಿತ್ಯ ಹೇಳ್ತಾ ಹೇಳ್ತಾ ಬಂದ ಮೇಲೆ ಆ ವ್ಯಸನಗಳೆಲ್ಲ ದೂರ ಆಗಿ ಆ ವ್ಯಕ್ತಿ ಪರಮಶುದ್ಧನಾಗಿ ದಾಸನಾಗಿ ಗುರುಗಳ ಪಾದಕ್ಕೆ ಬಂದ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ದುರ್ವ್ಯಸನ ತರೆದು ಓರ್ವನಾಗಿ ನಾನಾ ದುರ್ವ್ಯಸನಗಳನ್ನ ಬಿಟ್ಟು ಒಬ್ಬನಾಗಿ ಅಂದ್ರೆ ಓರ್ವನಾಗಿ ಅಂದ್ರೆ ಏಕಾಂತದಲ್ಲಿದ್ದುಕೊಂಡು ಸರ್ವತ್ರ ಚಕ್ಷುನಾಮ ವಿಜಯ ವಿಠಲರೇಯ ಭಗವಂತನ ಚಿಂತನೆ ಮಾಡು. ಅಂದ್ರೆ ಈ ವ್ಯಸನ ಮಾಡುವವರಿಗೆ ಅಂದ್ರೆ ಈ ವ್ಯಸನಗಳಿಗೆ ಕಟ್ಟಿಕೊಂಡವರಿಗೆ ಒಂದು ದುರ್ವ್ಯಸನ ಇರುತ್ತೆ. ಏನದು ಅಂದ್ರೆ ಯಾರಿಗೂ ಕಾಣಿಸದೆ ಮೂಲೆಗೆ ಹೋಗಿ ಎಲ್ಲ ಬಿಡಿ ಸೇದೋದು ಎಲ್ಲ ಮಾಡಿ ಬರ್ತಾ ಇರ್ತಾರೆ, ಮೇಲ್ನೋಟಕ್ಕೆ ಸೈಲೆಂಟ್ ಆಗಿ ಡಿಗ್ನಿ ಬೇಡ ಬಂದ್ಬಿಡ್ತಾ ಇರ್ತಾರೆ, ಒಳಗೆ ಹೋಗಿ ಮಾಡಿಬಿಡ್ತಾರೆ ಅಂದ್ರೆ ಯಾರಿಗೆ ಕಾಣಲ್ಲ ಅಂಬ ತಲೆಯಲ್ಲಿ ಕೂತಿರುತ್ತೆ. ಅದಕ್ಕೆ ಹೇಳ್ತಾರೆ ಸರ್ವತ್ರ ಚಕ್ಷುನಾಮ, ಸ್ವಾಮಿ ಇದ್ದಾನಲ್ಲ ಅವನು ಕಣ್ಣಿಲ್ಲದ ಜಾಗದಲ್ಲಿ ಅವನೆಲ್ಲ ಕಡೆ ನೋಡ್ತಾ ಇರ್ತಾನೆ, ಅದರಿಂದ ಅವನಿಗೆ ಹೆದರೋ ಇನ್ನೊಬ್ಬರಿಗಲ್ಲ. ಅದರಿಂದ ಅಂಥ ವಿಜಯ ವಿಠಲ ರೇಯ ಸರ್ವರ ಆಧಾರ ನೆನ್ನು ಸರ್ವಕಾಲದಲ್ಲಿ, ಭಗವಂತನನ್ನ ಆಧಾರ ಅಂತ ಚಿಂತನೆ ಮಾಡಿದರೆ ಎಲ್ಲಾ ದೋಷಗಳು ಪರಿಹಾರ ಮಾಡುತ್ತಾನೆ. ನಿರ್ಮಳ ಮನಸ್ಸಿನಲ್ಲಿ ನಿರ್ಮತ್ಸರನಾಗಿ ಚರ್ಮಾಂಗದ ಚಿಂತೆ ನಿರ್ಮೂಲವೇ ತೊರೆದು, ಅದಕ್ಕೆ ಈ ಚರ್ಮ ಅಂಗದ ಚಿಂತೆ ನಿರ್ಮೂಲವೇ ತೊರೆದು, ಈ ಶರೀರ ಈ ಚರ್ಮದಿಂದ ಕೂಡಿದ ಶರೀರ ಈ ಅಂಗಗಳ ಚಿಂತೆ ಬಿಟ್ಬಿಡು. ಯಾಕೆಂದ್ರೆ ಸ್ವಾಮಿ ಜವಾಬ್ದಾರಿ ಹೊತ್ತಿದ್ದಾನೆ, ಅವ ಬಿಟ್ರೆ ನೀನು ಎಷ್ಟೇ ಶೃಂಗಾರ ಮಾಡಿದ್ರು ಏನೇ ಸೇಫ್ಟಿ ಇಟ್ಟುಕೊಂಡ್ರು ಕೈಕಾಲು ಕತ್ತರಿಸಿ ಹೋಗೇ ಹೋಗುತ್ತೆ, ಅವನ ದೃಷ್ಟಿ ಇತ್ತ ಹೇಗಿದ್ರು ಚೆನ್ನಾಗಿರ್ತೀಯ. ಅದಕ್ಕೆ ಹೇಳ್ತಾರೆ ನಿರ್ಮಲ ಮನಸ್ಸಿನಲ್ಲಿ ನಿರ್ಮತ್ಸರನಾಗಿ, ಮತ್ಸರ ಇಟ್ಕೋಬೇಡ, ಚರ್ಮಾಂಗದ ಚಿಂತೆ ನಿರ್ಮೂಲವೇ ತೊಳೆದು. ಮಾತ್ಸರಿ ಅಂದ್ರೆ ಹೊಟ್ಟೆ ಕಿಚ್ಚು ಅಲ್ಲ, ಅದೇ ಅದು ಆಂಗ್ಲದಲ್ಲಿ ಮಾತ್ಸರ್ಯ ಅಂದ್ರೆ ಹೊಟ್ಟೆ ಕಿಚ್ಚಲ್ಲ, ಹೊಟ್ಟೆ ಕಿಚ್ಚಿನ ಅಸೂಯ ಅಂತ ಕರೀತಾರೆ. ಮಾತ್ಸರ್ಯ ಅಂದ್ರೆ ಏನು? ಒಂದು ಪದಾರ್ಥಾರಿ ಒಂದು ವ್ಯಕ್ತಿಯಾಗಿ ತನ್ನ ಅಧೀನ ಆಗಿಲ್ಲ ಎಂಬ ದುಃಖ, ಅದು ಮಾತ್ಸರ್ಯ. ತನ್ನ ಅಧೀನ ಆಗಿಲ್ಲ ಅಂತ ಮಾತು ಸರಿ. ಅಂದರೆ ನಮ್ಮ ಅಂಗಗಳೆಲ್ಲ ನಮ್ಮ ಅಧೀನ ಎಂಬ ಚಿಂತನೆ ನಮಗೆ, ನಮ್ಮ ಅಧೀನ ಅಂತ. ಕೈ ನಮ್ಮ ನಮ್ಮ ಮಾತು ಕೇಳಲ್ಲ, ಕಾಲು ನಮ್ಮ ಮಾತು ಕೇಳಲ್ಲ. ಕಾಲು ಇಡ್ಲಿಕ್ಕೆ ಹೋಗ್ತೀವಿ ಬೀಳ್ತಾ ಇರ್ತೀವಿ, ಕೈ ಏನೋ ಮಾಡ್ಲಿಕ್ಕೆ ಹೋಗ್ತೀವಿ ಬಿಟ್ಟೋಗ್ತಾ ಇರುತ್ತೆ. ಅವಾಗೆ ದುಃಖ ಬರ್ತಾ ಇದೆ, ಅಯ್ಯೋ ಕೈ ಕೇಳ್ತಾ ಇರ್ತೀವಲ್ಲ, ನಿನ್ನೆವರೆಗೂ ಕೈ ನನ್ನ ಕಂಟ್ರೋಲ್ ಅಲ್ಲೇ ಇತ್ತು, ಚೆನ್ನಾಗಿತ್ತು, ಇವತ್ತೇ ಹೋಯಿತು. ನಿನ್ನೆ ಕೂಡ ನಮ್ಮ ಕಂಟ್ರೋಲ್ ಅಲ್ಲಿಲ್ಲ, ಅವ್ರ ಕಂಟ್ರೋಲ್ ಅಲ್ಲೇ ಇತ್ತು. ನಿರ್ಮಲ ಮನಸ್ಸಿನಲ್ಲಿ ನಿರ್ಮತ್ಸರನಾಗಿ ಚರ್ಮಾಂಗದ ಚಿಂತೆ ನಿರ್ಮೂಲವೇ ತೊರೆದು ದುರ್ಮತಿ ಇಂದ್ರಿಯಂಗಳ ಮನ್ಮನನು ಮೆಟ್ಟಿ ಧರ್ಮಾನುಕೂಲದ ಕರ್ಮಜ್ಞಾನೇಂದ್ರಿಯದಲ್ಲಿ. ಹಾಗೆ ದುರ್ಮತಿ ಇಂದ್ರಿಯಗಳ ಮರ್ಮವನ್ನು ಮೆಟ್ಟಿ ಅಂತ ಹೇಳ್ತಾರೆ. ಅಂದ್ರೆ ಈ ಇಂದ್ರಿಯಗಳೆಲ್ಲ ಕೂಡ ಯಾವಾಗ್ಲೂ ಹೊರಗೆ ಹೋಗ್ತಾ ಭಗವಂತನನ್ನ ಬಿಟ್ಟು ಸುಖ ಪಡ್ಲಿಕ್ಕೆ ನೋಡ್ತಾ ಇರುತ್ತೆ. ಸುಖ ಪಡೋ ಕಾಲಕ್ಕೆ ಇಂದ್ರಿಯಗಳು ದುರ್ಮತಿ ಅಂತ ಹೇಳ್ತಾರೆ. ದುರ್ಮತಿ ಅಂದ್ರೆ ಕೆಟ್ಟವಾದ ಮನಸ್ಸು, ಇಂದ್ರಿಯಗಳು. ಇಲ್ಲಿ ಇಂದ್ರಿಯಗಳು ಇರೋದೇ ಸುಖ ಪಡ್ಲಿಕ್ಕೆ, ಭೋಗ ಪಡ್ಲಿಕ್ಕೆ ಅಂತ. ಅಂಥ ಕಾಲಕ್ಕೆ ಆ ಸುಖ ಪಡೋ ಕಾಲಕ್ಕೆ ಸುಖ ಪಟ್ಟರೆ ಅದನ್ನ ದುರ್ಮತಿ ಅಂತ ಯಾಕೆ ಕರೆದ್ರು ಅಂದ್ರೆ, ಸುಖ ಪಡೋ ಕಾಲಕ್ಕೆ ಸುಖ ಕೊಟ್ಟಂತ ಸ್ವಾಮಿಯನ್ನ ಮರೆತು ಸುಖ ಪಟ್ಟರೆ ಅದು ದುರ್ಮತಿ. ಐಂದ್ರಿಯಗಳು ಕೆಟ್ಟವಾದ ಇಂದ್ರಿಯಗಳು ಅಂತ ಕೇಳ್ತಾರೆ. ಅದಕ್ಕೆ ಧರ್ಮಾನುಕೂಲದ ಕರ್ಮ ಜ್ಞಾನೇಂದ್ರಿಯದಲ್ಲಿ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಎರಡರಲ್ಲೂ ಕೂಡ ಧರ್ಮ ಅನುಕೂಲದ ಕರ್ಮ ಅಂದರೆ ನಮಗೆ ಅದು ಊಟ ಮಾಡಿದ್ರು ಏನೇ ಸುಖಪಟ್ಟರು ಆ ಪದಾರ್ಥದಲ್ಲಿ ಇಂದ್ರಿಯಗಳಲ್ಲಿ ಭಗವಂತನನ್ನೇ ನೆನೆದು ಸುಖಪಟ್ಟರೆ ಅದು ಯಜ್ಞ ಆಗಿಬಿಡುತ್ತೆ. ಸುಖ ಭೋಗ ಹೌದು, ಸುಖಪಟ್ಟದ ಹೌದು, ಭಗವಂತನ ಪೂಜೆ ಆಗುತ್ತೆ. ಧರ್ಮಗುಪ್ತವಾದ ವಿಜಯ ವಿಠಲ ರಂಗನ ಪೇರ್ಮೆಯಿಂದಲಿ ಕರುಣ ಮರ್ಮವ ವರ್ಮವ ತೊಡು ತೊಡು. ಆ ಭಗವಂತ ವಿಜಯ ವಿಠಲ ರಂಗನ ವಿಶೇಷವಾಗಿರತಕ್ಕಂತಹ ಕರುಣೆಯಿಂದ ಕರುಣಾಕವಚವನ್ನ ನೀನು ತೊಡೆಯ. ಅದರಿಂದ ಏನು, ಸರ್ವತ್ರ ಭಗವಂತನ ಚಿಂತನೆ ಬರಲಿ. ದೃಢಾಂಗನಾಗುವುದು ಕಡೆ ಕಡೆಯಲ್ಲಿ ಮನ ಬಿಡದಿರು ಭಯವಾದರ ಭೀತಿ ಕೊಡದಿರು. ನಿನ್ನ ಶರೀರವನ್ನ ಸುಮ್ಮನೆ ಬಿಡಬೇಡ, ಚೆನ್ನಾಗಿ ದೃಢಗೊಳಿಸು. ಯಾಕಂದ್ರೆ ಸಾಧನೆ ಬೇಕಾಗುತ್ತೆ, ಅದರಲ್ಲಿ ಶಕ್ತಿ ಕಡಿಮೆ ಆದ್ರೆ ಸಾಧನೆ ಆಗಲ್ಲ. ಅದ್ರಲ್ಲಿ ದೃಢಾಂಗನಾಗುವುದು ಕಡೆ ಕಡೆಯಲ್ಲಿ ಮನ ಬಿಡದಿರು ಭಯವ ಆದರೆ, ಕಂಡ ಕಂಡೆಯಲ್ಲಿ ಕಡೆಗೆ ಮನಸ್ಸನ್ನು ಬಿಡದಿರು, ಮನಸ್ಸನ್ನು ದೇವರ ಕಡೆ ಇಡು. ಮನ ಬಿಡದಿರು ಭಯವ ಆದರೆ, ಒಂದು ವೇಳೆ ಭಯ ಏನಾದರೂ ಬಂದ್ರೆ ಭೀತಿ ಕೊಡದಿರು, ಕೆಡದಿರು ದುಷ್ಟ ವ್ಯಾಪಾರದಲ್ಲಿ ಬಿದ್ದು. ನಾನಾ ದುಷ್ಟ ವ್ಯಾಪಾರಗಳಲ್ಲಿ ಬಿದ್ದು ಕಡಬೇಡಪ್ಪ. ಒಡಲಿಗಾಗಿ ಹೋಗಿ ಕಾಯದಿರು ಜನರ, ಹೊಟ್ಟೆಗಾಗಿ ನಾನಾ ಜನರ ಕಾಲಿಡಿಕೊಂಡು ಒದ್ದಾಡಬೇಡ. ಬಡವನಾಗಿ ಬ್ರಹ್ಮವಿದ್ಯ ವಿಜಯ ವಿಠಲನ್ನ ಅಡಿಗಳನ್ನು ಚೆನ್ನಾಗಿ ಹೃದಯದಲ್ಲಿರಿಸು. ಬಡವನಾಗಿರು ಅಂತಾರೆ, ಅಂದ್ರೆ ಎಷ್ಟು ಭಗವಂತ ಕೊಡತಾನೋ ಅದರಲ್ಲೇ ತೃಪ್ತನಾಗಿ ಶ್ರೀಹರಿಯ ಪಾದವನ್ನ ಹೃದಯದಲ್ಲಿಡು. ನೀನು ಬಂದದ್ದೇ ದೇವರನ್ನ ನೆನೆಯಲಿಕ್ಕೆ, ನೆನೆಯಲಿಕ್ಕೆ ಬದುಕಿರಬೇಕು. ಬದುಕಿರಬೇಕಾದ್ರೆ ಎಷ್ಟು ಬೇಕೋ ಅಷ್ಟರಿಂದ ಬದುಕಿದ್ದು ದೇವರ ಸ್ಮರಣೆ ಮಾಡಿ ಹೋಗೋದರಲ್ಲೇ ಮನಸ್ಸಿಡು ಅಷ್ಟೇ ಹೊರತು ಹೆಚ್ಚಿಗೆ ಫೆಸಿಲಿಟಿ ಬೇಕು ಅಂತ ಕೂಡಬೇಡ ಅಂತ ಹೇಳ್ತಾ ಇದ್ದಾರೆ. ಚಂಚಲವನು ಬಿಟ್ಟು ಚತುರಾರ್ಥಕ್ಕೊಳಗಾಗಿ ಪಂಚೇಂದ್ರಿಯಗಳು ವಶ ಮಾಡಿಕೊಂಡು, ಚಂಚಲವನು ಬಿಟ್ಟು ಮನಸ್ಸಿನ ಚಾಂಚಲ್ಯ ಬಿಡಬೇಕಂತೆ. ಚತುರಾರ್ಥಕ್ಕೊಳಗಾಗಿ, ಚತುರಾರ್ಥ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ, ಈ ನಾಲ್ಕಕ್ಕೂ ವಶ ಆಗಿ ಚಾಂಚಲ್ಯ ಬಿಡಬೇಡಪ್ಪ ಅಂತ ಹೇಳ್ತಾರೆ. ನಾಲ್ಕನ್ನು ಕೇಳಬಾರ್ದ ದಾಸರು ಹೇಳ್ತಾರೆ. ಚತುರವಿಧ ಪುರುಷಾರ್ಥ ಸ್ವಪ್ನದಲ್ಲಿ ಬೇಡದಲೇ ಭಕುತಿಯ ಬೇಡು ಕೊಂಡಾಡು, ಭಕುತಿಯನ್ನು ಬೇಡು ಅಂತಾರೆ. ಪಂಚೇಂದ್ರಿಯಗಳು ವಶ ಮಾಡಿಕೊಂಡು, ಪಂಚ ಜ್ಞಾನೇಂದ್ರಿಯಗಳು ಅದನ್ನು ವಶ ಮಾಡಿಕೊಂಡು ವಂಚನೆಯ ತೊರೆದು ಕಾಮ ಕ್ರೋಧ ಬಲದ ಪ್ರಪಂಚವನ್ನು ಬಿಡು ಬಿಡು. ಜಡಮನವೇ ವಂಚನೆ ಬಿಡು, ಕಾಮ ಕ್ರೋಧ ಅದರಿಂದ ಇರತಕ್ಕಂತಹ ಪ್ರಪಂಚವನ್ನು ಬಿಡು. ಆ ವಂಚನೆ ಆಗ್ತಾ ಇದೆ, ಏನು ಅರ್ಥ ಆಗಲ್ಲ. ಏನು ವಂಚನೆ ಆಗ್ತದಪ್ಪ, ಚೆನ್ನಾಗಿದೀವಲ್ಲ ಹೇಳಿದ್ರೆ ಇಷ್ಟು. ಇಂದ್ರಿಯಗಳಿಂದ ಸುಖ ಪಡಲಿಕ್ಕೆ ನೋಡ್ತೀವಿ, ಪದಾರ್ಥಗಳ ಮೂಲಕ ಸುಖ ಪಡಲಿಕ್ಕೆ ನೋಡುತ್ತೀವಿ. ಇರೋದೇ ನಮಗದು, ಇಡೀ ಜೀವನ ಅದಕ್ಕಾಗೇ ಒದ್ದಾಡ್ತಾ ಇರ್ತೀವಿ. ಶಾಸ್ತ್ರದಿಂದ ಬೇಡ ಅಂಬಲ್ಲ, ಆದರೆ ಪದಾರ್ಥ ಜಡ, ಅದು ನಮಗೆ ಸುಖ ಕೊಡಲ್ಲ. ಚೇತನಕ್ಕೆ ಪದಾರ್ಥ ಸುಖ ಕೊಡಲಿಕ್ಕಾಗಲ್ಲ. ಚೇತನರು ಭಗವಂತ ಸುಖ ಕೊಡತಾನಷ್ಟೇ ಹೊರತು ವ್ಯಕ್ತಿಗಳು ಸುಖ ಕೊಡಲಿಕ್ಕಾಗಲ್ಲ. ಪದಾರ್ಥಗಳ ನೆಪ ಮಾಡಿ, ವ್ಯಕ್ತಿಗಳ ನೆಪ ಮಾಡಿ ಶ್ರೀಹರಿಯೇ ನಮಗೆ ಒಳಗೆ ಸುಖ ಕೊಡತಾ ಇದ್ದರೆ, ಅವ ಸುಖ ಕೊಡತಾ ಇದ್ದಾನೆ ಅಂತ ತಿಳಿಯದೆ ಸುಖ ಕೊಡದೇ ಇರುವಂತಹ ಪದಾರ್ಥಗಳು ವ್ಯಕ್ತಿಗಳು ಸುಖ ಕೊಡತಾ ಇದ್ದಾರೆ ಅಂತ ತಿಳಿದ್ರೆ ಅದು ಮೋಸ ಆಗಿಲ್ವಾ? ಅದು ಹೇಳ್ತಾರೆ, ವಂಚನೆಯ ತೊರೆದು ಕಾಮ ಕ್ರೋಧ ಬಲದ ಪ್ರಾಪಂಚವನು ಬಿಡು ಬಿಡು ಜಡಮನವೇ, ಪಂಚದಶ ವಿಜಯ ವಿಠಲನ ಪದ ಸೇವಿಗೆ ಸಂಚಗಾರವ ಪಿಡಿಯೋ. ಪಂಚದಶ 5 + 10 = 15, ಅಂದರೆ 15 ರೂಪಗಳಿಂದ ಇರತಕ್ಕಂತಹ ಭಗವಂತನ ರೂಪ, ಅಥವಾ 5 × 10 = 50, ಯಾವುದು 50 ಅಜಾದಿ ಭಗವದ್ ರೂಪಗಳು, 50 ಅಕ್ಷರಗಳಿಂದ ಭಗವದ್ ರೂಪಗಳು. ಅಂಥ ಭಗವಂತನ ಪಾದ ಸೇವೆಗೆ ಸಂಚಕಾರವ ಪಿಡಿಯೋ ವೈರಾಗ್ಯವ ಪಡಿಯೋ, ಆ ಭಗವಂತನ ಸೇವೆಗೆ ಶುರು ಮಾಡು, ನಿನಗೆ ವೈರಾಗ್ಯ ಬರುತ್ತೆ, ಭಗವಂತ ನಿನಗೆ ಅನುಗ್ರಹ ಮಾಡುತ್ತಾನೆ ಅಂತ ತಿಳಿಸಿಕೊಡುತ್ತಾರೆ. ಇನ್ನ ಮುಂದೆ ಹೇಳುತ್ತಾರೆ, ಹರಿ ಸೇವಿಗೆ ಅಂಗೀಕರಿಸಿ ಬಾಳಿದವಂಗೆ, ದೇವರ ಸೇವಾ ಮಾಡುತ್ತೇನೆ ಅಂತ ಅಂಗೀಕಾರ ಮಾಡಿ ಬದುಕಿದರೆ ದುರಿತ ಪರ್ವತಂಗಳು ಪರಿಹಾರವೋ, ಭರದಿ ಸಿಡಲು ಬಂದು ಸಿರದಲ್ಲಿ ಎರಗಿದರು ಅರಳಿದ ಮಲ್ಲಿಗೆ ಸರವಾಗಿ ತೋರೋದು. ಭಗವಂತನ ಪಾದಕ್ಕೆರಗಿದವನಿಗೆ ಸಿಡಲು ಬಂದು ಬಿದ್ದರೂ ಕೂಡ ಅದು ಮಲ್ಲಿಗೆ ಸರ ಆಗಿಬಿಡುತ್ತೆ. ತರಬಿ ಮುನಿದ ಕಳ್ಳ ಪರಮಸಫನಾಗುವ ವರಸುವ ಅಪಮೃತ್ಯು ತೊಡರದಲೆ ದೂರದಲ್ಲಿ ಸರಿದು ನಿಂದು ನಿರಾಕರಿಸಿ ಓಡುವುದು. ತರಬಿ ಮುನಿದ ಕಳ್ಳ ಪರಮಸಫನಾಗುವ, ನಮ್ಮ ಮೇಲೆ ತುಂಬಾ ಸಿಟ್ಟಿನಿಂದ ಏನಾದರೂ ಸರಿ ನಮ್ಮನ್ನು ಕೊಲ್ಲಬೇಕು ಅಂತ ನೋಡತಕ್ಕಂತಹ ಕಳ್ಳ ಸಖನಾಗಿ ನಮಗೆಲ್ಲ ಇದು ಮಾಡುತ್ತಾನೆ. ನಮ್ಮನ್ನ ಕೊಲ್ಲಬೇಕು ಅಂತ ನಿಂತ ಅಪಮೃತ್ಯು ತೊಡರದಲೆ ದೂರದಲ್ಲಿ ಸರಿದು ನಿಂದು ನಮಗೆ ದೂರದಲ್ಲಿ ನಿಂತುಕೊಂಡು ಓಡಿಬಿಡುತ್ತೆ. ಹರಿಭಕುತಿಗೆ ಒಂದರೆ ಮರಿ ಅಲ್ಲವೋ, ಒಂದರೆ ಮರೆ ಇಲ್ಲವೋ. ದೇವರ ಭಕ್ತಿ ಮಾಡೋ ಕಾಲಕ್ಕೆ ಅರೆಮರೆ ಎಂಬುದು ಇಲ್ಲೇ ಇಲ್ಲ. ಶರಣಾಗತ ಸ್ತೋತ್ರ ವಿಜಯ ವಿಠಲನ್ನ ಕರುಣ ಸಂಪಾದಿಸಿ ಮರಣ ರಹಿತನಾಗೋ. ದೇವರ ಕರುಣ ಸಂಪಾದನೆ ಮಾಡಿ ಸಾವಿಲ್ಲದೆ ಮಾಡಿಕೊ, ಅಲ್ಲ ಸಾವಿಲ್ಲದೆ ಮಾಡಿಕೊಂಬುದು ಅಂದ್ರೆ ಏನು ಸಾಯಲ್ವಾ ಅಂದ್ರೆ ಹಾಗಲ್ಲ. ಸಾವು ಎರಡು ರೀತಿ, ಶರೀರ ಬಿಡೋದೊಂದು ಸಾವು, ಆದರೆ ಇನ್ನೊಂದು ಸಾವು ಯಾವುದು? ದೇವರನ್ನು ಮರೆತಿರೋದೇ ಸಾವು. ಕರ್ಣ ಕೇಳಸದಂತೆ ಕಣ್ಣು ಕಾಣಿಸದಂತೆ ಉನ್ನತ ಮದ ಹುಚ್ಚು ಹಿಡಿದಂತೆ ಹೋಗುತ್ತ, ತನ್ನ ಎಚ್ಚರಿಗೆ ತನಗೇ ಇಲ್ಲದಂತೆ ಮಣ್ಣು ಸಮಾನವೆಂದು ಪವಳಿಸುತ್ತ, ಅನ್ಯರಿಗೆ ಬರುಹೇಸಿಕೆ ತೋರುತ್ತ ತನ್ನೊಳಗಿದ್ದ ಪರಮಾತ್ಮನ ಧ್ಯಾನವನ್ನು ಮಾಡುತ್ತ. ಹೇಳ್ತಾರೆ ಜ್ಞಾನಿಗಳಾದವರು ಹೇಗಿರ್ತಾರೆ, ನಾವು ಹಾಗಾಗಬೇಕಂತೆ. ಕರ್ಣ ಕೇಳಸದಂತೆ ಜನರಿಗೆ, ಅಯ್ಯೋ ಇವ್ರು ಏನ್ ಹೇಳಿ ಕೇಳಿಸಲ್ಲಪ್ಪ. ಕಣ್ಣು ಕಾಣಿಸದಂತೆ ಉನ್ನತ ಮದ ಹುಚ್ಚು ಹಿಡಿದಂತೆ ಹೋಗುತ್ತಾ, ಅಪ್ಪ ಇವ್ರು ಹುಚ್ಚರಂತೆ ಇರ್ತಾರಪ್ಪ, ಇವ್ರು ತಂಟೆಗೆ ಹೋದ್ರೆ ಸಾಕು ಅಂತ ಹೇಳಿ ದೂರ ದೂರ ಹೋಗ್ಬೇಕಂತ ಜನರೆಲ್ಲ. ತನ್ನ ಎಚ್ಚರಿಕೆ ತನಗೇ ಇಲ್ಲದಂತೆ, ಮೈ ಮೇಲೆ ಎಚ್ಚರ ಇಲ್ಲದಂತೆ ಹೋಗ್ತಾ ಇರ್ತಾರಂತೆ. ಯಾಕೆ? ಜನಗಳು ಸುತ್ತಮುಟ್ಟರೆ ಸಾಕಪ್ಪ, ನಮ್ಮತ್ತು ನಮ್ಮ ಸಾಧನೆ ಎಲ್ಲ ಹೋಗ್ಬಿಡುತ್ತೆ ಅಂತ ಹೋಗ್ತಾ ಇರ್ತಾರೆ ಅವಧೂತರು. ಮಣ್ಣು ಸಮಾನವೆಂದು ಪವಳಿಸುತ್ತ, ಮಣ್ಣೇ ಹಾಸಿಗೆ ಅಂತ ಮಣ್ಣು ಮೇಲೆ ಮಲ್ಕೊಂಡ್ಬಿಡ್ತಾರಂತೆ. ಅನ್ಯರಿಗೆ ಬಲು ಹೇಸಿಕೆ ತೋರುತ್ತ, ಅದು ನೋಡಿದ ಕೂಡ ಅವರಿಗೆ ಅಪಾಯ, ಇವ್ರು ಯಾಕೆ ಬರ್ತಾರೋ ಅಂತ. ಆದರೆ ತನ್ನೊಳಗಿದ್ದ ಪರಮಾತ್ಮನ ಧ್ಯಾನವನ್ನು ಮಾಡುತ್ತಾ ಸಾಧನ ಪೂರತಿಯಲ್ಲಿ ಚಿನ್ನ ಮಳಿನದಲ್ಲಿ ಪೊಳೆದಂತೆ ತೋರುತ್ತಾ, ಒಳ್ಳೆ ಸಾಧನೆ ಮಾಡುತ್ತಾ ಬಂಗಾರ ಮಳ್ಳಿನಲ್ಲಿ ಹೊಡೆದಂತೆ ತೋರುತ್ತಾ ಇರ್ತಾರಂತೆ. ವರ್ಣಾಶ್ರಮದಲ್ಲು ರನ್ನ ನೀನಾಗು ಸುವರ್ಣ ನಾಮ ಸಿರಿ ವಿಜಯ ವಿಠಲ ಸಂಪನ್ನನ ಮತ್ತೊಂದು ಕಣ್ಣಿನಿಂದಲೇ ನೋಡು. ವರ್ಣಾಶ್ರಮ ಅನುಷ್ಠಾನ ಮಾಡೋದರಲ್ಲಿ ಬಂಗಾರದಂತೆ ಮಾಡು, ಸುವರ್ಣ ನಾಮ ಭಗವಂತನ ವಿಜಯ ವಿಠಲನ್ನ ಮತ್ತೊಂದು ಕಣ್ಣಲ್ಲಿ ನೋಡು, ಈ ಕಣ್ಣಲ್ಲ ಒಳಗಣ್ಣಿಂದ ನೋಡಯ್ಯ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಸರ್ವತ್ರ ಅವಲೋಕನ ಮಾಡು. ಏನು ಹೇಳ್ತಾರೆ? ನೆಳಲಿಗೆ ಅಂಜಿ ನಡೆದು ಅಳಗುವುದು, ಪರವಸ್ತಕ್ಕೆ ಗರಭೆಯಿಂದರಿ ಪೋಗಿ ಸುಳಿಯದಿರು ಯಲಮನವೇ. ಜರಜಾಕ್ಷ ವೀರಘ್ನ ವಿಜಯ ವಿಠಲನಂಗ್ರಿ ಒಲಿಸಿಕೊಂಡಳಾಗಿದ್ದು ಉಳಿದಿನ ಹೋಗಾಡು. ಹೇಳ್ತಾರೆ, ನಿನ್ನ ನೆರಳಿಗೆ ನೀನು ಅಂಜಿ ನಡಿಬೇಡ, ಇನ್ನು ಪರವಸ್ತಕ್ಕೆ ನೀನು ಕೈ ಹಾಕಬೇಡ. ಇನ್ನ ಎಲ್ಲಿ ಗಲಭೆ ಇರುತ್ತೆ ಎಲ್ಲರೂ ಸೇರಿರ್ತಾರೆ ಅಲ್ಲಿ ಹೋಗಿ ನಿಲ್ಬೇಡ. ಇನ್ನ ಜರದಾಕ್ಷ ಶ್ರೀಹರಿ ಭಗವಂತ ವಿಜಯ ವಿಠಲ ನಂಗ್ರಿ ವೀರಘ್ನ ಅಂತ ಹೇಳ್ತಾರೆ. ವೀರನನ್ನು ಕೊಂದವ. ಇದೇನಪ್ಪ ವೀರಘ್ನ ಅಂದ್ರೆ, ಘ್ನ ಅಂದ್ರೆ ಹಣ, ಹಿಂಸಾ ಗತ್ಯೋ ಹೋ ಧಾತು ಅಂದ್ರೆ ಹಣ ಎಂಬುದಕ್ಕೆ ಅನುಸರಿಸಿ ಹೋಗುವುದು. ವೀರಘ್ನ ಅಂದ್ರೆ ವೀರನನ್ನು ಅನುಸರಿಸಿ ಹೋಗುವವ ಅಂದರೆ ಎಲ್ಲರೊಳಗಿರುವ ವೀರ ಅಂದ್ರೆ ವಾಯುದೇವರು. ವಾಯುದೇವರನ್ನು ಅನುಸರಿಸಿ ದೇವ ಎಲ್ಲರಿಗೂ ಅನುಗ್ರಹ ಮಾಡ್ತಾ ಹೋಗ್ತಾನೆ. ವೀರಘ್ನ ವಿಜಯ ವಿಠಲ ನಂಗ್ರಿ ಒಳಿಸಿಕೊಂಡಳಾಗಿದ್ದು ಉಳಿದಿನ ಪೋಗಾಡು. ದೇವರನ್ನು ಒಲಿಸಿಕೊಂಡು ಎಲ್ಲಾ ಕಾಲವನ್ನ ಅವನ ಚಿಂತನೆಯಲ್ಲಿ ಕಳೆಯಪ್ಪ. ಭಗವಂತನ ಚಿಂತನೆ ಬೇಕು ಅಂದರೆ, ನಾ ನೋಡಿ ಇದಿಷ್ಟು ದಾಸರು ಹೇಳಲಿಕ್ಕೆ ಕಾರಣ ಇಷ್ಟು ಕಾಣುತ್ತೆ. ನಾವು ಏನೇ ಕೆಲಸ ಮಾಡಲಿಕ್ಕೆ ಹೋದಾಗ ಆದಿಯಲ್ಲೇನೋ ದೇವರ ಪ್ರೀತಿಗಾಗಿ ಮಾಡಬೇಕು ಅಂತ ಮನಸ್ಸು ಹೋಗ್ತಾ ಇರುತ್ತೆ. ಮಧ್ಯೆ ಭೂತಗಳು ಸೇರ್ಕೊಂಡ್ಬಿಡುತ್ತೆ. ಅವ್ರು ನೋಡಿದ್ರ ಇಲ್ಲ, ಇವ್ರು ನೋಡಿದ್ರ ಇಲ್ಲ, ಅವ್ರು ಮೆಚ್ಚಿಕೊಂಡ್ರ ಇಲ್ಲ, ಇವ್ರು ಮೆಚ್ಚಿಕೊಂಡ್ರ ಇಲ್ಲ, ಕೊನೆಗೆ ದೇವರು ಏನಂದ್ರೂ ಪರವಾಗಿಲ್ಲ, ಇವರೆಲ್ಲ ಮೆಚ್ಚಿಕೊಂಡ್ರೆ ಸಾಕು, ಅಪರೋಕ್ಷ ಜ್ಞಾನ ಅದಷ್ಟು ಆನಂದ ಆಗ್ಬಿಡ್ತಾ ಇರುತ್ತೆ. ಅದು ಬೇಡ ಅಂತ ಹೇಳ್ತಾ ಇದ್ದಾರೆ. ದುಷ್ಕರ್ಮ ನೆಸದರೆ ದೂರಾಗು ಜನನಕ್ಕೆ ಪುಷ್ಕರಾಕ್ಷ ನಾಮ ವಿಜಯ ವಿಠಲ ನೊಲಿಸೋ. ಇಲ್ಲಿ ಹೇಳ್ತಾರೆ, ದುಷ್ಕರ್ಮಗಳನ್ನ ನೆನೆಸದೆ ದೂರಾಗು ಜನನಕ್ಕೆ ಅಂದ್ರೆ ದುಷ್ಕರ್ಮಗಳು ಮಾಡಬೇಡ, ಕನಸಲ್ಲು ನೆನೆಸಬೇಡ. ಭಗವಂತ ಪುಷ್ಕರಾಕ್ಷನ ಭಗವಂತನನ್ನ ಸ್ಮರಣೆ ಮಾಡಿ ಅಂದ್ರೆ ದುಷ್ಕರ್ಮಗಳಿಂದ ದೂರ ಆಗಬೇಕು ಅಂದ್ರೆ ಅಂಟಿಲ್ಲದೆ ಆಗಬೇಕು. ಅಂಟಿಲ್ಲದೆ ಇರಬೇಕಾದ್ರೆ ಅಂಟಿಲ್ಲದ ಸ್ವಾಮಿಯನ್ನ ನೆನೆಯುವ ಪುಷ್ಕರಾಕ್ಷ ಅಂದ್ರೆ ಕಮಲಾಕ್ಷ. ಕಮಲ ನೀರಲ್ಲಿರುತ್ತೆ, ಅಂಟಿರಲ್ಲ. ಹಾಗೆ ದೇವರ ಕಣ್ಣು ಕೂಡ ಅಂಟಿಲ್ಲ. ದೇವರಿಗೆ ಅಂಟಿಲ್ಲ ಅಂದ್ರೆ ನಮಗೂ ಅಂಟಿಲ್ಲದಾಗುತ್ತೆ. ಅಂತಹ ಸ್ವಾಮಿಯನ್ನ ನೀನು ಒಲಿಸು ಅಂತ ವಿಜಯದಾಸರು ತಿಳಿಸಿಕೊಟ್ಟಿದ್ದಾರೆ. ಅಲ್ಲಿಗೆ ಶ್ರೀಕೃಷ್ಣ.